ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 4/2/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ನಿಮಗೆ ಅವಿನಾಶಿ ಜ್ಞಾನರತ್ನವನ್ನು ದಾನವಾಗಿ ನೀಡುತ್ತಾರೆ. ನೀವು ಪುನಃ ಅನ್ಯರಿಗೆ ಜ್ಞಾನರತ್ನವನ್ನು ದಾನವಾಗಿ ನೀಡುತ್ತಿರಬೇಕು. ಈ ಜ್ಞಾನದ ದಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಯಾವೊಂದು ಹೊಸ ಮಾರ್ಗ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಯಾವೊಂದು ಹೊಸ ಮಾರ್ಗದ ಬಗ್ಗೆ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಉತ್ತರ: ಮನೆಗೆ ಹೋಗುವಂತಹ ಮಾರ್ಗ ಮತ್ತು ಸ್ವರ್ಗಕ್ಕೆ ಹೋಗುವಂತಹ ಮಾರ್ಗದ ಬಗ್ಗೆ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಗೊತ್ತಾಗಿದೆ, ನಿಮಗೆ ಗೊತ್ತಿದೆ. ಶಾಂತಿಧಾಮ ಆತ್ಮರಾದ ನಮ್ಮ ಮನೆಯಾಗಿದೆ. ಸ್ವರ್ಗವೇ ಬೇರೆಯಾಗಿದೆ, ಶಾಂತಿಧಾಮವೇ ಬೇರೆಯಾಗಿದೆ. ಈ ಹೊಸ ಮಾರ್ಗದ ಬಗ್ಗೆ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ. ಈಗ ಕುಂಭಕರ್ಣನ ನಿದ್ದೆಯನ್ನು ತ್ಯಾಗ ಮಾಡಿ ಕಣ್ಣನ್ನು ತೆರೆಯಿರಿ. ಪಾವನಾಗಿ ನೀವೀಗ ಪಾವನ ಆತ್ಮರಾದರೆ ಮಾತ್ರ ವಾಪಸ್ ಮನೆಗೆ ಹೋಗಲು ಸಾಧ್ಯ ಎಂದು ನೀವು ಎಲ್ಲರಿಗೂ ತಿಳಿಸುತ್ತೀರಾ. ಇಂದಿನ ಗೀತೆಯಾಗಿದೆ, ಎದ್ದೇಳಿ ಪ್ರೇಮಿಕೆಯರೆ ಎದ್ದೇಳಿ, ಹೊಸ ಯುಗ ಬರುತ್ತಿದೆ. ಓಂ ಶಾಂತಿ ಭಗವಾನ್ ವಾಚಾಗಿದೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮನುಷ್ಯರಿಗೆ ನಾವು ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ, ಅಥವಾ ದೇವತೆಗಳಿಗೂ ಕೂಡ ಭಗವಂತ ಎಂದು ಕರೆಯುವುದಿಲ್ಲ. ಏಕೆಂದರೆ ಮನುಷ್ಯರು ಮತ್ತು ದೇವತೆಗಳು ಸಾಕಾರ ರೂಪದಲ್ಲಿ ಇದ್ದಾರೆ. ಇನ್ನು ಪರಂಪಿತ ಪರಮಾತ್ಮ ತಂದೆಗೆ ಆಕಾರಿ ರೂಪವೂ ಇಲ್ಲ, ಸಾಕಾರಿ ರೂಪವೂ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆಗೆ ಶಿವ ಪರಮಾತ್ಮಯೇ ನಮಃ ಎಂದು ಕರೆಯಲಾಗುತ್ತದೆ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಬೇರೆ ಯಾವ ಮನುಷ್ಯರ ಬಳಿಯೂ ಈ ಜ್ಞಾನ ಇರಲು ಸಾಧ್ಯ ಇಲ್ಲ. ಯಾವ ಜ್ಞಾನ ಮನುಷ್ಯರಿಗೆ ಗೊತ್ತಿಲ್ಲ? ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ, ಅಥವಾ ಆತ್ಮ ಮತ್ತು ಪರಮಾತ್ಮ ತಂದೆಯ ಜ್ಞಾನ ಬೇರೆ ಯಾವ ಮನುಷ್ಯರ ಬಳಿಯೂ ಇರಲು ಸಾಧ್ಯ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ಬಂದು ನಮ್ಮೆಲ್ಲರನ್ನು ಜಾಗೃತರನ್ನಾಗಿ ಮಾಡುತ್ತಾರೆ. ಹೇ ಪ್ರಿಯತಮೆಯರೇ, ಹೇ ಭಕ್ತರೇ, ಜಾಗೃತರಾಗಿ ಎಂದು ತಂದೆ ಹೇಳುತ್ತಾರೆ. ಎಲ್ಲಾ ಸ್ತ್ರೀಯರು ಅಥವಾ ಪುರುಷರು ಭಕ್ತರೇ ಆಗಿದ್ದಾರೆ. ಎಲ್ಲರೂ ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ. ಎಲ್ಲಾ ವಧುಗಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಅಂದರೆ ವರ ಆದಂತಹ ಒಬ್ಬ ಪರಮಾತ್ಮ ತಂದೆಯನ್ನು ಎಲ್ಲಾ ವಧುಗಳೂ ನೆನಪು ಮಾಡುತ್ತಾರೆ. ಪ್ರಿಯತಮೆಯರಾದಂತಹ ಎಲ್ಲಾ ಆತ್ಮರು ಪ್ರಿಯತಮ ಆದಂತಹ ಪರಂಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ನೀವೆಲ್ಲರೂ ಸೀತೆಯರಾಗಿದ್ದೀರಾ. ರಾಮ ಒಬ್ಬ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ರಾಮ ಅನ್ನುವ ಶಬ್ದವನ್ನು ಏಕೆ ಹೇಳುತ್ತೀರಾ? ಏಕೆಂದರೆ ಇದು ರಾವಣ ರಾಜ್ಯ ಆಗಿದೆ. ರಾವಣ ರಾಜ್ಯಕ್ಕೆ ಹೋಲಿಕೆ ಮಾಡಿ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ. ರಾಮ ಪರಮಾತ್ಮ ತಂದೆಯಾಗಿದ್ದಾರೆ. ರಾಮ ಎಂದು ಈಶ್ವರ ತಂದೆಗೆ ಕರೆಯಲಾಗುತ್ತದೆ. ರಾಮ ಎಂದು ಭಗವಂತ ತಂದೆಗೆ ಕರೆಯುತ್ತೇವೆ. ರಾಮ ಆದಂತಹ ಪರಮಾತ್ಮ ತಂದೆಗೆ ಈಶ್ವರ ಅಥವಾ ಭಗವಂತ ಎಂದು ಕರೆಯುತ್ತೇವೆ. ಆದರೆ ಪರಮಾತ್ಮ ತಂದೆಯ ನಿಜವಾದ ಹೆಸರು ಶಿವ ಆಗಿದೆ. ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಜಾಗೃತರಾಗಿ, ಈಗ ಹೊಸ ಯುಗ ಬರುತ್ತಾ ಇದೆ. ಹಳೆಯ ಜಗತ್ತು ಸಮಾಪ್ತಿಯಾಗುತ್ತಿದೆ. ಈ ಮಹಾಭಾರತ ಯುದ್ಧದ ನಂತರ ಸತ್ಯುಗ ಸ್ಥಾಪನೆ ಆಗುತ್ತದೆ. ಅಂದ ಮೇಲೆ ಸತ್ಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತದೆ. ಈ ಹಳೆಯ ಕಲಿಯುಗ ಸಮಾಪ್ತಿಯಾಗುತ್ತಿದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಕುಂಭಕರ್ಣನ ನಿದ್ದೆಯನ್ನು ತ್ಯಾಗ ಮಾಡಿ ಈಗ ಕಣ್ಣನ್ನು ತೆರೆಯಿರಿ. ಹೊಸ ಯುಗ ಬರುತ್ತಿದೆ. ಹೊಸ ಜಗತ್ತಿಗೆ ಸ್ವರ್ಗ ಅಥವಾ ಸತ್ಯುಗ ಎಂದು ಕರೆಯಲಾಗುತ್ತದೆ. ಇದು ಹೊಸ ಮಾರ್ಗ ಆಗಿದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಮನೆಯ ಮಾರ್ಗದ ಬಗ್ಗೆ ಗೊತ್ತಿಲ್ಲ, ಅಥವಾ ಸ್ವರ್ಗಕ್ಕೆ ಹೋಗುವಂತಹ ಮಾರ್ಗದ ಬಗ್ಗೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಸ್ವರ್ಗವೇ ಬೇರೆಯಾಗಿದೆ. ಶಾಂತಿಧಾಮದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ. ಅಂದ ಮೇಲೆ ಶಾಂತಿಧಾಮವೇ ಬೇರೆಯಾಗಿದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜಾಗೃತರಾಗಿ, ನೀವು ಈ ರಾವಣ ರಾಜ್ಯದಲ್ಲಿ ಪತಿತರಾಗಿದ್ದೀರಾ. ಈ ಸಮಯದಲ್ಲಿ ಪವಿತ್ರ ಆತ್ಮರು ಒಬ್ಬರು ಈ ಸೃಷ್ಟಿಯಲ್ಲಿ ಇರಲು ಸಾಧ್ಯ ಇಲ್ಲ. ಯಾರಿಗೂ ನಾವು ಪುಣ್ಯಾತ್ಮರು ಎಂದು ಕರೆಯಲು ಸಾಧ್ಯ ಇಲ್ಲ. ಬಲೆ ಮನುಷ್ಯರು ದಾನ ಪುಣ್ಯವನ್ನು ಮಾಡುತ್ತಾರೆ, ಆದರೆ ಒಬ್ಬರೂ ಕೂಡ ಪವಿತ್ರ ಆತ್ಮರು ಈ ಕಲಿಯುಗದಲ್ಲಿ ಇರಲು ಸಾಧ್ಯ ಇಲ್ಲ. ಈ ಕಲಿಯುಗದಲ್ಲಿ ಪತಿತ ಆತ್ಮರೇ ಇದ್ದಾರೆ. ಸತ್ಯುಗದಲ್ಲಿ ಪಾವನ ಆತ್ಮರು ಇರುತ್ತಾರೆ. ಆದ್ದರಿಂದ ಹೇ ಶಿವತಂದೆ, ನೀವು ಬಂದು ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಿ ಎಂದು ಎಲ್ಲರೂ ಹೇಳುತ್ತಾರೆ. ಇದು ಪವಿತ್ರತೆಯ ಮಾತಾಗಿದೆ. ಈ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಅವಿನಾಶಿ ಜ್ಞಾನರತ್ನವನ್ನು ದಾನವಾಗಿ ನೀಡುತ್ತಾರೆ. ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಅನ್ಯರಿಗೆ ಅವಿನಾಶಿ ಜ್ಞಾನರತ್ನವನ್ನು ದಾನವಾಗಿ ನೀಡಬೇಕು. ಆಗ ಪಂಚವಿಕಾರದ ಗ್ರಹಣದಿಂದ ನೀವು ಮುಕ್ತ ಆಗುತ್ತೀರಾ. ಪಂಚವಿಕಾರವನ್ನು ದಾನವಾಗಿ ನೀಡಿದರೆ ನಿಮ್ಮ ದುಃಖದ ಗ್ರಹಣ ಸಮಾಪ್ತಿಯಾಗುತ್ತದೆ. ಪಂಚವಿಕಾರದ ಗ್ರಹಣ ಸಮಾಪ್ತಿಯಾದರೆ ನೀವು ಪವಿತ್ರರಾಗಿ ಸುಖಧಾಮಕ್ಕೆ ಹೋಗುತ್ತೀರಾ. ಪಂಚವಿಕಾರದಲ್ಲಿ ನಂಬರ್ ಒನ್ ವಿಕಾರ ಅಂದರೆ ಕಾಮವಿಕಾರ ಆಗಿದೆ. ಆ ಕಾಮವಿಕಾರವನ್ನು ತ್ಯಾಗ ಮಾಡಿ ನೀವು ಪವಿತ್ರರಾಗಬೇಕು. ನೀವು ಸ್ವಯಂ ಹೇಳುತ್ತೀರಾ, ಹೇ ಪತಿತ ಪಾವನ ಪರಮಾತ್ಮ ತಂದೆ, ನಮ್ಮನ್ನು ಪಾವನ ಮಾಡಿ ಎಂದು. ವಿಕಾರಿಗಳಿಗೆ ಪತಿತರು ಎಂದು ಕರೆಯಲಾಗುತ್ತದೆ. ಇದು ಸುಖ ಮತ್ತು ದುಃಖದ ಆಟ ಆಗಿದೆ. ಭಾರತ ದೇಶದಲ್ಲೇ ಈ ಸುಖ ಮತ್ತು ದುಃಖದ ಆಟ ನಡೆಯುತ್ತದೆ. ಪರಮಾತ್ಮ ತಂದೆ ಭಾರತದಲ್ಲೇ ಬಂದು ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಈ ಬ್ರಹ್ಮ ತಂದೆಯ ಸಂಪೂರ್ಣ ಜೀವನದ ಕಥೆಯನ್ನು ನಮಗೆ ತಿಳಿಸುತ್ತಾರೆ. ಇಲ್ಲಿರುವಂತಹ ಆತ್ಮರಾದ ನೀವೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ. ಇಲ್ಲಿ ಬ್ರಾಹ್ಮಣ ಬ್ರಾಹ್ಮಣಿಯರೇ ಇದ್ದೀರಾ. ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾದ ನೀವೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ. ನೀವೀಗ ಎಲ್ಲರಿಗೂ ಪವಿತ್ರರಾಗುವಂತಹ ಯುಕ್ತಿಯನ್ನು ತಿಳಿಸುತ್ತೀರಾ. ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನೀವು ಎಂದು ವಿಕಾರಕ್ಕೆ ವಶಾಗಲು ಸಾಧ್ಯ ಇಲ್ಲ. ಬ್ರಾಹ್ಮಣರಾದ ನಿಮಗೆ ಈ ಒಂದು ಜನ್ಮ ಮಾತ್ರ ಪ್ರಾಪ್ತಿಯಾಗಿದೆ. ಈ ಒಂದು ಜನ್ಮದಲ್ಲಿ ಮಾತ್ರ ನೀವು ಬ್ರಾಹ್ಮಣರಾಗಿರುತ್ತೀರಾ. ದೇವತಾ ವರ್ಣದಲ್ಲಿ ನೀವು 20 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ನಂತರ ವೈಶ್ಯವರ್ಣ ಮತ್ತು ಶೂದ್ರ ವರ್ಣದಲ್ಲಿ 63 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಬ್ರಾಹ್ಮಣ ವರ್ಣ ಈ ಒಂದು ಅಂತಿಮ ಜನ್ಮದಲ್ಲಿ ಮಾತ್ರ ಪ್ರಾಪ್ತಿಯಾಗುತ್ತದೆ. ಬ್ರಾಹ್ಮಣ ವರ್ಣದ ಜನ್ಮ ಅಂದರೆ ಈ ಒಂದು ಅಂತಿಮ ಜನ್ಮ ಆಗಿದೆ. ಈ ಅಂತಿಮ ಜನ್ಮದಲ್ಲಿ ನಾವು ಪವಿತ್ರರಾಗಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಪವಿತ್ರರಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೆನಪಿನ ಮೂಲಕ ವಿಕರ್ಮ ಭಸ್ಮ ಆಗುತ್ತದೆ ಅಥವಾ ಯೋಗ ಬಲದ ಮೂಲಕ ವಿಕರ್ಮ ಭಸ್ಮ ಆಗುತ್ತದೆ. ಈ ಒಂದು ಜನ್ಮದಲ್ಲಿ ಅವಶ್ಯವಾಗಿ ಪವಿತ್ರರಾಗಬೇಕು. ಸತ್ಯುಗದಲ್ಲಿ ಪತಿತ ಆತ್ಮರು ಯಾರೂ ಇರುವುದಿಲ್ಲ ಅಂದ ಮೇಲೆ ಈ ಒಂದು ಅಂತಿಮ ಜನ್ಮದಲ್ಲಿ ನೀವು ಪಾವನ ಆತ್ಮರಾದರೆ 21 ಜನ್ಮದವರೆಗೂ ನೀವು ಪಾವನರಾಗಿ ಇರುತ್ತೀರಾ. ನೀವೇ ಪಾವನರಾಗಿದ್ದೀರಿ. ಈಗ ನೀವು ಪತಿತರಾಗಿದ್ದೀರಾ. ಎಲ್ಲಾ ಪತಿತ ಆತ್ಮರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಎಲ್ಲರೂ ಪತಿತರಾಗಿದ್ದಾರೆ. ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ನಮ್ಮನ್ನು ಪತಿತರನ್ನಾಗಿ ಯಾರು ಮಾಡಿದರು? ರಾವಣನ ಅಸುರಿ ಮತದ ಆಧಾರದಿಂದ ನಾವೆಲ್ಲರೂ ಪತಿತರಾಗಿದ್ದೇವೆ. ರಾವಣನ ಅಸುರಿ ಮತ ನಿಮ್ಮೆಲ್ಲರನ್ನು ಪತಿತರನ್ನಾಗಿ ಮಾಡಿದೆ. ಪರಮಾತ್ಮ ತಂದೆಯಾದ ನನ್ನನ್ನು ಬಿಟ್ಟು ಬೇರೆ ಯಾರು ಮಕ್ಕಳಾದ ನಿಮ್ಮನ್ನು ರಾವಣ ರಾಜ್ಯದಿಂದ ಮುಕ್ತ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯಾದ ನನ್ನನ್ನು ಬಿಟ್ಟು ಬೇರೆ ಯಾರು ನಿಮ್ಮನ್ನು ದುಃಖದಿಂದ ಮುಕ್ತ ಮಾಡಲು ಸಾಧ್ಯ ಇಲ್ಲ. ಎಲ್ಲರೂ ಕಾಮಚಿತಿಯ ಮೇಲೆ ಕುಳಿತು ಭಸ್ಮ ಆಗಿಬಿಟ್ಟಿದ್ದಾರೆ. ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದು ನಮ್ಮನ್ನು ಜ್ಞಾನಚಿತಿಯ ಮೇಲೆ ಕೂರಿಸುತ್ತಾರೆ. ನಾನು ಬಂದು ನಿಮ್ಮನ್ನು ಜ್ಞಾನಚಿತಿಯ ಮೇಲೆ ಕೂರಿಸಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಜಲವನ್ನು ನಮ್ಮ ಮೇಲೆ ಹಾಕಬೇಕಾಗುತ್ತದೆ ಮತ್ತು ಪರಮಾತ್ಮ ತಂದೆ ಎಲ್ಲರಿಗೂ ಸದ್ಗತಿಯನ್ನು ನೀಡಬೇಕಾಗುತ್ತದೆ. ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರಿಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ. ಸತ್ಯುಗದಲ್ಲಿ ಕೇವಲ ದೇವಿ ದೇವತೆಗಳು ಮಾತ್ರ ಇರುತ್ತಾರೆ. ಆ ದೇವತೆಗಳಿಗೆ ಸದ್ಗತಿ ಪ್ರಾಪ್ತಿಯಾಗಿದೆ. ಇನ್ನು ಉಳಿದ ಎಲ್ಲಾ ಆತ್ಮರಿಗೂ ಗತಿ ಅಂದರೆ ಮುಕ್ತಿ ಪ್ರಾಪ್ತಿಯಾಗುತ್ತದೆ. 5000 ವರ್ಷದ ಮೊದಲೂ ಕೂಡ ಈ ದೇವಿ ದೇವತೆಗಳ ರಾಜ್ಯ ಇತ್ತು. ಇದು ಲಕ್ಷಾಂತರ ವರ್ಷದ ಮಾತಲ್ಲ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಮನ್ ಮನಾಭವ ಅನ್ನುವ ಶಬ್ದ ಅಂತೂ ಬಹಳಷ್ಟು ಪ್ರಸಿದ್ಧ ಆಗಿದೆ, ಭಗವಾನ್ ವಾಚ್ ಆಗಿದೆ. ಯಾವ ದೇಹದಾರಿ ಮನುಷ್ಯರಿಗೂ ಕೂಡ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮ ಕೆಲವೊಮ್ಮೆ ಸ್ತ್ರೀಯಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತದೆ, ಕೆಲವೊಮ್ಮೆ ಪುರುಷ ಆಗಿ ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಭಗವಂತ ತಂದೆ ಎಂದು ಜನನ ಮರಣದ ಆಟದಲ್ಲಿ ಬರುವುದಿಲ್ಲ. ಈ ಎಲ್ಲಾ ಮಾತು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಒಂದು ಜನ್ಮದಂತೆ ಇನ್ನೊಂದು ಜನ್ಮ ಸಿಗಲು ಸಾಧ್ಯ ಇಲ್ಲ. ಪುನಃ ಕಲ್ಪದ ನಂತರ ಅದೇ ಜನ್ಮ ರಿಪೀಟ್ ಆದಾಗ ನೀವು ಅದೇ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಮತ್ತು ಪುನಃ ಇದೇ ರೂಪದ ಶಾರೀರಿಕ ಚಿತ್ರ ಕಲ್ಪದ ನಂತರ ನಿಮಗೆ ಸಿಗುತ್ತದೆ. ಈ ನಾಟಕ ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕ ಎಂದೂ ಬದಲಾಗಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನಿಗೆ ಸತ್ಯಯುಗದಲ್ಲಿ ಯಾವ ಶರೀರ ಪ್ರಾಪ್ತಿಯಾಗಿತ್ತು ಕಲ್ಪದ ನಂತರ ಪುನಃ ಶ್ರೀಕೃಷ್ಣನಿಗೆ ಸತ್ಯಯುಗದಲ್ಲಿ ಅದೇ ಶರೀರ ಸಿಗುತ್ತದೆ. ಶ್ರೀಕೃಷ್ಣನ ಆತ್ಮ ಈಗ ಈ ಸಮಯದಲ್ಲಿ ಈ ಸೃಷ್ಟಿಯಲ್ಲಿ ಇದೆ. ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪುನಃ ನಾವೆಲ್ಲರೂ ಈ ರೀತಿ ದೇವತೆಗಳಾಗುತ್ತೇವೆ. ಈ ಲಕ್ಷ್ಮೀನಾರಾಯಣರ ಚಿತ್ರ ಕೂಡ ಸರಿಯಾದ ಚಿತ್ರ ಅಲ್ಲ. ವರ್ತಮಾನ ಸಮಯದಲ್ಲಿ ಲಕ್ಷ್ಮೀನಾರಾಯಣರ ಯಾವ ಚಿತ್ರ ಇದೆಯೋ ಅದು ಎಕ್ಯುರೇಟ್ ಆದ ಚಿತ್ರ ಅಲ್ಲ. ಆದರೆ ಕಲ್ಪದ ನಂತರ ಅದೇ ರೂಪದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಈ ಜ್ಞಾನದ ಮಾತನ್ನು ಹೊಸಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಚೆನ್ನಾಗಿ ಯಾವಾಗ ನೀವು 84 ಜನ್ಮದ ಬಗ್ಗೆ ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಅವರು 84 ಜನ್ಮದ ಚಕ್ರವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ತಿಳಿದುಕೊಳ್ಳುತ್ತಾರೆ. ಅವಶ್ಯವಾಗಿ ಪ್ರತಿ ಜನ್ಮದಲ್ಲೂ ನಮ್ಮ ನಾಮ ರೂಪ ದೇಶ ಎಲ್ಲವೂ ಬದಲಾಗುತ್ತದೆ ಎಂದು. ಈಗ ಈ ಬ್ರಹ್ಮ ತಂದೆಯ 84ನೇ ಅಂತಿಮ ಜನ್ಮದ ಶಾರೀರಿಕ ಚಿತ್ರ ಈ ರೀತಿ ಇದೆ. ಆದ್ದರಿಂದ ನಾರಾಯಣನ ಚಿತ್ರವನ್ನು ಕೂಡ ಹೆಚ್ಚಾಗಿ ಇದೇ ರೂಪದಲ್ಲಿ ತೋರಿಸಲಾಗಿದೆ. ಇಲ್ಲದಿದ್ದರೆ ಮನುಷ್ಯರಿಗೆ ಇವರು ಪುನಃ ನಾರಾಯಣ ಆಗುತ್ತಾರೆ ಅನ್ನುವುದು ಅರ್ಥ ಆಗುವುದಿಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಈ ಮಮ್ಮ ಬಾಬಾ ಪುನಃ ಲಕ್ಷ್ಮೀನಾರಾಯಣ ಆಗುತ್ತಾರೆ. ಈ ಕಲಿಯುಗದ ಪಂಚತತ್ವ ಅಂತೂ ಪವಿತ್ರ ಪಂಚತತ್ವ ಅಲ್ಲ. ಈ ಪಂಚತತ್ವ ಕೂಡ ಪತಿತ ಆಗಿದೆ. ಅಂದ ಮೇಲೆ ಈ ಸಮಯದ ಎಲ್ಲರ ಶರೀರ ಕೂಡ ಪತಿತ ಆಗಿದೆ. ಈಗ ಎಲ್ಲರ ಶರೀರ ಪತಿತ ಆಗಿದೆ. ಸತ್ಯಯುಗದಲ್ಲಿ ಶರೀರ ಕೂಡ ಪವಿತ್ರ ಆಗಿರುತ್ತದೆ. ಶ್ರೀಕೃಷ್ಣನನ್ನು ಬಹಳ ಸುಂದರ ರೂಪದಲ್ಲಿ ತೋರಿಸುತ್ತಾರೆ. ಶ್ರೀಕೃಷ್ಣ ಬಹಳ ಸುಂದರವಾಗಿದ್ದರು ಎಂದು ಎಲ್ಲರೂ ಹೇಳುತ್ತಾರೆ. ಸತ್ಯಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿದೇಶದಲ್ಲಿ ಜನ ಬಲೆ ಬಹಳಷ್ಟು ಬೆಳ್ಳಗಿರುತ್ತಾರೆ, ಆದರೆ ಅವರಿಗೆ ದೇವತೆಗಳು ಎಂದು ಕರೆಯಲು ಸಾಧ್ಯ ಇಲ್ಲ. ವಿದೇಶದಲ್ಲಿ ಇರುವಂತವರು ಸುಂದರವಾಗಿ ಇದ್ದರೂ ಕೂಡ ಅವರಿಗೆ ದೇವತೆಗಳು ಎಂದು ಕರೆಯಲು ಸಾಧ್ಯ ಇಲ್ಲ. ಏಕೆಂದರೆ ಅವರಲ್ಲಿ ದೈವಿ ಗುಣ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಇದು ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ. ಈ ಶಿಕ್ಷಣದ ಮೂಲಕ ನಿಮಗೆ ಎಷ್ಟೊಂದು ಸಂಪಾದನೆ ಆಗುತ್ತದೆ. ಲೆಕ್ಕ ಇಲ್ಲದಷ್ಟು ವಜ್ರ ವೈಡೂರ್ಯ ಧನ ಸಂಪತ್ತು ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಸತ್ಯಯುಗದಲ್ಲಿ ವಜ್ರ ವೈಡೂರ್ಯದ ಮಹಲ್ಲೇ ಇತ್ತು. ಈಗ ಅದೆಲ್ಲವೂ ಮಾಯ ಆಗಿದೆ. ನೀವೀಗ ಎಷ್ಟೊಂದು ಧನವಂತರಾಗುತ್ತೀರಾ, ಅಪರಂ ಅಪಾರ ಸಂಪಾದನೆ ಆಗುತ್ತದೆ. 21 ಜನ್ಮಕ್ಕೋಸ್ಕರ ನೀವೀಗ ಅಪರಂ ಅಪಾರ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ. ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಆತ್ಮ ಅಭಿಮಾನಿ ಆಗಬೇಕು. ನಾನು ಆತ್ಮ ಆಗಿದ್ದೇನೆ, ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ನಾನೀಗ ವಾಪಸ್ ನನ್ನ ಮನೆಗೆ ಹೋಗಬೇಕು. ಪರಮಾತ್ಮ ತಂದೆ ನಮ್ಮೆಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಆತ್ಮನಾದ ನಾನು ನನ್ನ 84 ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇನೆ. ಈಗ ಪುನಃ ನಾನು ಪಾವನ ಆಗಬೇಕು. ಅದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನಾನು ನೆನಪು ಮಾಡಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಇದು ವಿನಾಶದ ಸಮಯ ಆಗಿದೆ. ಈ ವಿನಾಶದ ಸಮಯದಲ್ಲಿ ಶಿಕ್ಷೆಯನ್ನು ಅನುಭವ ಮಾಡಿ ನಾನು ವಾಪಸ್ ಮನೆಗೆ ಹೋಗಬೇಕಾಗುತ್ತದೆ. ಎಲ್ಲರೂ ತಮ್ಮ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಲೇಬೇಕು. ಭಕ್ತಿ ಮಾರ್ಗದಲ್ಲಿ ಕಾಶಿಯಲ್ಲಿ ಹೋಗಿ ಬಾವಿಯಲ್ಲಿ ಹಾರಿ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಕಾಶಿಯಲ್ಲಿ ಹೋಗಿ ಆ ಬಾವಿಯಲ್ಲಿ ಕತ್ತಿಯ ಮೇಲೆ ಹಾರಿದರೂ ಕೂಡ ಅವರಿಗೆ ಮುಕ್ತಿ ಸಿಗಲು ಸಾಧ್ಯ ಇಲ್ಲ. ಅದು ಭಕ್ತಿ ಮಾರ್ಗ ಆಗಿದೆ. ಇದು ಜ್ಞಾನ ಮಾರ್ಗ ಆಗಿದೆ. ಈ ಜ್ಞಾನ ಮಾರ್ಗದಲ್ಲಿ ಶರೀರದ ಅಂತ್ಯವನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅಂದರೆ ಜೀವಘಾತವನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅಲ್ಲಿ ಜೀವಘಾತವನ್ನು ಮಾಡಿಕೊಳ್ಳುತ್ತಾರೆ, ಭಕ್ತಿಯಲ್ಲಿ ಶರೀರವನ್ನು ಅಂತ್ಯ ಮಾಡಿಕೊಳ್ಳುತ್ತಾರೆ. ಆದರೂ ಆ ಭಕ್ತರಿಗೆ ಭಾವನೆ ಇರುತ್ತದೆ, ನಾನು ಈ ರೀತಿ ಶರೀರದ ಅಂತ್ಯವನ್ನು ಮಾಡಿಕೊಂಡರೆ ನನಗೆ ಮುಕ್ತಿ ಸಿಗುತ್ತದೆ ಅನ್ನುವ ಭಾವನೆ ಅವರ ಮನಸ್ಸಿನಲ್ಲಿ ಇರುತ್ತದೆ. ಆದ್ದರಿಂದ ಅವರ ಪಾಪದ ಲೆಕ್ಕಾಚಾರ ಸಂಪೂರ್ಣವಾಗಿ ಚುಕ್ತ ಆಗುತ್ತದೆ. ಪುನಃ ಪುನರ್ಜನ್ಮವನ್ನು ಪಡೆದುಕೊಂಡ ನಂತರ ಹೊಸದಾಗಿ ಲೆಕ್ಕಾಚಾರ ಪ್ರಾರಂಭ ಆಗುತ್ತದೆ. ಈಗ ವರ್ತಮಾನ ಸಮಯದಲ್ಲಿ ಕಾಶಿಯಲ್ಲಿರುವಂತಹ ಬಾವಿಯಲ್ಲಿ ಹಾರಿ ಶರೀರವನ್ನು ತ್ಯಾಗ ಮಾಡುವಂತಹ ಸಾಹಸವನ್ನು ಕಷ್ಟಪಟ್ಟು ಎಲ್ಲೋ ಕೆಲವರು ಮಾಡುತ್ತಾರೆ. ಆದರೆ ಅವರಿಗೂ ಕೂಡ ಮುಕ್ತಿ ಅಥವಾ ಜೀವನ್ಮುಕ್ತಿ ಸಿಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಜೀವನ್ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಆತ್ಮರಾದ ನಾವು ಈ ಸೃಷ್ಟಿಗೆ ಪರಮಧಾಮದಿಂದ ಬರುತ್ತೇವೆ. ಆತ್ಮರು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ, ಪುನಃ ವಾಪಸ್ ಮನೆಗೆ ಹೋಗುವುದು ಹೇಗೆ? ಪರಮಾತ್ಮ ತಂದೆ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡಿ ಸರ್ವರನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಸತ್ಯಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ. ಎಂದೂ ಆತ್ಮದ ವಿನಾಶ ಆಗುವುದಿಲ್ಲ. ಆತ್ಮ ಅವಿನಾಶಿಯಾಗಿದೆ, ಈ ಶರೀರ ವಿನಾಶಿಯಾಗಿದೆ. ಸತ್ಯಯುಗದಲ್ಲಿ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ. ಸತ್ಯಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ. ಸತ್ಯಯುಗದಲ್ಲಿ ನಾವು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಹೇಗೆ? ಸರ್ಪದ ಉದಾಹರಣೆ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸರ್ಪ ತನ್ನ ಪೊರೆಯನ್ನು ಚೇಂಜ್ ಮಾಡುತ್ತದೆ, ಅದಕ್ಕೆ ಸಾಯುವುದು ಎಂದು ಕರೆಯುವುದಿಲ್ಲ. ಅದೇ ರೀತಿ ಸತ್ಯಯುಗದಲ್ಲಿ ನೀವು ಕೂಡ ಸರ್ಪದಂತೆ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಸತ್ಯಯುಗದಲ್ಲಿ ಸಾವು ಬಂದಾಗ ದುಃಖದ ಮಾತು ಇರುವುದಿಲ್ಲ. ಸತ್ಯಯುಗದಲ್ಲಿ ದೇವತೆಗಳು ತಿಳಿದುಕೊಳ್ಳುತ್ತಾರೆ, ಈಗ ಈ ಶರೀರದಲ್ಲಿ ನನ್ನ ಸಮಯ ಪೂರ್ಣ ಆಯಿತು, ನಾನೀಗ ಈ ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ. ಮಕ್ಕಳಾದ ನೀವು ಈ ಶರೀರದಿಂದ ಭಿನ್ನ ಆಗುವಂತಹ ಅಭ್ಯಾಸವನ್ನು ಇಲ್ಲೇ ಮಾಡಿಕೊಳ್ಳಬೇಕು. ನಾನು ಆತ್ಮನಾಗಿದ್ದೇನೆ, ಆತ್ಮನಾದ ನಾನೀಗ ವಾಪಸ್ ಮನೆಗೆ ಹೋಗಬೇಕು. ಪುನಃ ನಾನು ಹೊಸ ಜಗತ್ತಿನಲ್ಲಿ ಬರುತ್ತೇನೆ, ಹೊಸ ಜಗತ್ತಿನಲ್ಲಿ ನಾನು ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವ ಅಭ್ಯಾಸವನ್ನು ಯೋಗದಲ್ಲಿ ಮಾಡಬೇಕು. ನಿಮಗೆ ಗೊತ್ತಿದೆ, ಆತ್ಮರಾದ ನಾವು 84 ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಆತ್ಮ 84 ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಮನುಷ್ಯರು ಪುನಃ 84 ಲಕ್ಷ ಜನ್ಮ ಎಂದು ಹೇಳಿದ್ದಾರೆ. ಪರಮಾತ್ಮ ತಂದೆಗಂತೂ ಲೆಕ್ಕ ಇಲ್ಲದಷ್ಟು ಜನ್ಮ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಎಲ್ಲದರಲ್ಲೂ ಇದ್ದಾರೆ ಎಂದು ತಂದೆಯನ್ನು ಸರ್ವವ್ಯಾಪಿಯನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಧರ್ಮಗ್ಲಾನಿಯ ಸಮಯ ಎಂದು ಕರೆಯಲಾಗುತ್ತದೆ. ಮನುಷ್ಯರು ಸ್ವಚ್ಛ ಬುದ್ಧಿಯವರಿಂದ ಸಂಪೂರ್ಣ ತುಚ್ಛ ಬುದ್ಧಿಯವರಾಗುತ್ತಾರೆ. ಅಂದರೆ ಸ್ವಚ್ಛ ಬುದ್ಧಿ ಉಳ್ಳಂತಹ ಮನುಷ್ಯರು ಸಂಪೂರ್ಣ ಕಲ್ಲು ಬುದ್ಧಿಯವರಾಗುತ್ತಾರೆ. ಈಗ ಪರಮಾತ್ಮ ತಂದೆ ಪುನಃ ನಿಮ್ಮನ್ನು ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಸ್ವಚ್ಛ ಬುದ್ಧಿಯುಳ್ಳವರಾಗುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನವಯುಗ ಬರುತ್ತಾ ಇದೆ. ನವಯುಗದ ಸಂಕೇತವಾಗಿ ಈ ಮಹಾಭಾರತದ ಯುದ್ಧ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನಡೆಯುತ್ತಿರುವಂತಹ ಈ ಯುದ್ಧ ಅದೇ ಬಾಂಬ್ಸ್ಗಳ ಯುದ್ಧ ಆಗಿದೆ. ಅಂದರೆ ಮಹಾಭಾರತದಲ್ಲಿ ನಡೆದಂತಹ ಯುದ್ಧ ಆಗಿದೆ. ಈ ಯುದ್ಧದ ಮೂಲಕ ಅನೇಕ ಧರ್ಮದ ವಿನಾಶ ಆಗಿತ್ತು, ಒಂದು ಧರ್ಮದ ಸ್ಥಾಪನೆ ಆಗಿತ್ತು. ಅಂದ ಮೇಲೆ ಈ ಯುದ್ಧ ನಡೆಯುವಾಗ ಅವಶ್ಯವಾಗಿ ಭಗವಂತ ತಂದೆ ಇರಲೇಬೇಕು. ಶ್ರೀಕೃಷ್ಣ ಈ ಜಗತ್ತಿಗೆ ಹೇಗೆ ಬರಲು ಸಾಧ್ಯ? ಜ್ಞಾನದ ಸಾಗರ ನಿರಾಕಾರ ಪರಮಾತ್ಮ ತಂದೆಯಾಗಿದ್ದಾರೋ ಅಥವಾ ಶ್ರೀಕೃಷ್ಣ ಜ್ಞಾನದ ಸಾಗರ ಆಗಿದ್ದಾರೋ? ಶ್ರೀಕೃಷ್ಣನಿಗೆ ಈ ಜ್ಞಾನ ಸತ್ಯಯುಗದಲ್ಲಿ ಇರುವುದಿಲ್ಲ. ಈ ಜ್ಞಾನ ಸಂಪೂರ್ಣವಾಗಿ ಮಾಯ ಆಗುತ್ತದೆ. ನಿಮಗೋಸ್ಕರ ಪುನಃ ಭಕ್ತಿ ಮಾರ್ಗದಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ನೀವೇ ಪೂಜ್ಯರಾಗುತ್ತೀರಾ, ಪುನಃ ನೀವೇ ಪೂಜಾರಿಗಳಾಗುತ್ತೀರಾ. ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ, ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತದೆ. ಏಕೆಂದರೆ ನೀವು ಭೋಗಿಗಳಾಗಿ ಬಿಡುತ್ತೀರಾ. ಸತ್ಯಯುಗದಲ್ಲಿ ಯೋಗಿಗಳಿರುತ್ತಾರೆ. ಯೋಗಿಗಳು ಅಂದರೆ ಸತ್ಯಯುಗದ ದೇವತೆಗಳು ಬೇರೆಯವರ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಸತ್ಯಯುಗದಲ್ಲಿರುವಂತಹ ದೇವತೆಗಳು ಪವಿತ್ರ ಆತ್ಮರಾಗಿರುತ್ತಾರೆ. ಶ್ರೀಕೃಷ್ಣನಿಗೆ ಯೋಗೇಶ್ವರ ಎಂದು ಕರೆಯುತ್ತೇವೆ. ಈ ಸಮಯದಲ್ಲಿ ಶ್ರೀಕೃಷ್ಣನ ಆತ್ಮ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಿದೆ. ಶ್ರೀಕೃಷ್ಣನ ಆತ್ಮ ಈ ಸಮಯದಲ್ಲಿ ಯೋಗೇಶ್ವರ ಆಗಿದೆ. ಸತ್ಯಯುಗದಲ್ಲಿ ಶ್ರೀಕೃಷ್ಣನಿಗೆ ಯೋಗೇಶ್ವರ ಎಂದು ಕರೆಯುವುದಿಲ್ಲ. ಸತ್ಯಯುಗದಲ್ಲಿ ಕೃಷ್ಣ ರಾಜಕುಮಾರ ಆಗಿರುತ್ತಾರೆ. ಅಂದ ಮೇಲೆ ಅಂತ್ಯದಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವ ಶರೀರದ ನೆನಪು ಕೂಡ ನಿಮಗೆ ಬರಬಾರದು. ಅಂತಹ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಬೇಕು. ಈ ಶರೀರದ ಬಗ್ಗೆ ಮಮತ್ವ ಸಮಾಪ್ತಿಯಾಗಿ ಬಿಡಬೇಕು ಮತ್ತು ಈ ಹಳೆಯ ಜಗತ್ತಿನ ಬಗ್ಗೆ ಇರುವಂತಹ ಮಮತ್ವ ಸಮಾಪ್ತಿಯಾಗಬೇಕು. ಸನ್ಯಾಸಿಗಳು ಹಳೆಯ ಜಗತ್ತಿನಲ್ಲೇ ಇರುತ್ತಾರೆ, ಆದರೆ ಮನೆ ಮತ್ತು ವ್ಯವಹಾರದ ಬಗ್ಗೆ ಇರುವಂತಹ ಮಮತ್ವವನ್ನು ಸನ್ಯಾಸಿಗಳು ಸಮಾಪ್ತಿ ಮಾಡಿಕೊಂಡಿರುತ್ತಾರೆ. ಬ್ರಹ್ಮಾಂಡವನ್ನೇ ಈಶ್ವರ ಎಂದು ತಿಳಿದುಕೊಂಡು ಬ್ರಹ್ಮಾಂಡದ ಜೊತೆಗೆ ಸನ್ಯಾಸಿಗಳು ಯೋಗವನ್ನು ಜೋಡಣೆ ಮಾಡುತ್ತಾರೆ. ಸನ್ಯಾಸಿಗಳು ತಮ್ಮನ್ನು ತಾವು ಬ್ರಹ್ಮಜ್ಞಾನಿಗಳು ಅಥವಾ ತತ್ವಜ್ಞಾನಿಗಳು ಎಂದು ಹೇಳಿಕೊಳ್ಳುತ್ತಾರೆ. ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ, ನಾನು ಹೋಗಿ ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇನೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದೆಲ್ಲ ತಪ್ಪು ಮಾತಾಗಿದೆ. ಸತ್ಯ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗೆ ಟ್ರುತ್ ಅಥವಾ ಸತ್ಯ ಎಂದು ಕರೆಯುತ್ತೇವೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೆನಪಿನ ಯಾತ್ರೆಯಲ್ಲಿ ನೀವು ಬಹಳಷ್ಟು ಪಕ್ಕ ಆಗಬೇಕು. ಜ್ಞಾನ ಅಂತೂ ಬಹಳ ಸಹಜ ಆಗಿದೆ. ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲೇ ಪರಿಶ್ರಮ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮಗೆ ಯಾರ ದೇಹದ ನೆನಪೂ ಕೂಡ ಬರಬಾರದು. ದೇಹವನ್ನು ನೆನಪು ಮಾಡುವುದು ಭೂತಗಳನ್ನು ನೆನಪು ಮಾಡುವುದಾಗಿದೆ. ದೇಹದ ಪೂಜೆ ಅಂದರೆ ಭೂತಗಳ ಪೂಜೆಯಾಗಿದೆ. ನಾನಂತೂ ಅಶರೀರಿಯಾಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವೀಗ ಅಶರೀರಿ ತಂದೆಯಾದ ನನ್ನನ್ನು ನೆನಪು ಮಾಡಬೇಕು. ಈ ಕಣ್ಣಿನ ಮೂಲಕ ಎಲ್ಲವನ್ನು ನೋಡುತ್ತಿದ್ದರೂ ಕೂಡ ಬುದ್ಧಿಯ ಮೂಲಕ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆಯ ಆದೇಶದಂತೆ ನಡೆಯಿರಿ. ಆಗ ಧರ್ಮರಾಜನ ಶಿಕ್ಷೆಯಿಂದ ನೀವು ಮುಕ್ತ ಆಗುತ್ತೀರಾ. ನೀವು ಪಾವನ ಆದರೆ ಶಿಕ್ಷೆ ಸಮಾಪ್ತಿಯಾಗುತ್ತದೆ. ಗುರಿ ಬಹಳ ದೊಡ್ಡದಾಗಿದೆ. ಪ್ರಜೆಗಳಾಗುವುದು ಬಹಳ ಸಹಜ ಆಗಿದೆ. ಈ ಜ್ಞಾನದ ಶಿಕ್ಷಣದ ಮೂಲಕ ಯಾರು ಶ್ರೀಮಂತ ಪ್ರಜೆಗಳಾಗುತ್ತಾರೆ, ಯಾರು ಬಡ ಪ್ರಜೆಗಳಾಗುತ್ತಾರೆ ಅನ್ನುವುದನ್ನು ನೀವು ಎಲ್ಲರಿಗೂ ತಿಳಿಸುತ್ತೀರಾ. ಅಂತ್ಯದಲ್ಲಿ ನಿಮ್ಮ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಮತ್ತು ನಿಮ್ಮ ಬುದ್ಧಿಯೋಗ ಅಂತ್ಯದಲ್ಲಿ ಮನೆಯ ಜೊತೆಗೆ ಜೋಡಣೆ ಆಗಿರಬೇಕು. ಹೇಗೆ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುವಾಗ ಪಾತ್ರಧಾರಿಗಳ ಪಾತ್ರ ಪೂರ್ಣ ಆದ ತಕ್ಷಣ ಅವರ ಬುದ್ಧಿ ಮನೆಯ ಜೊತೆಗೆ ಜೋಡಣೆ ಆಗುತ್ತದೆ, ಅದೇ ರೀತಿ ಇದು ಬೇಹದ್ದಿನ ಮಾತಾಗಿದೆ. ಲೌಕಿಕ ಜಗತ್ತಿನಲ್ಲಿ ಹದ್ದಿನ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ, ಇದು ಬೇಹದ್ದಿನ ಸಂಪಾದನೆ ಆಗಿದೆ. ಒಳ್ಳೆಯ ಪಾತ್ರಧಾರಿಗಳಿಗೆ ಬಹಳಷ್ಟು ಜಾಸ್ತಿ ಸಂಪಾದನೆ ಆಗುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವು ಪರಮಧಾಮದ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಲೌಕಿಕ ಜಗತ್ತಿನಲ್ಲಿ ಒಬ್ಬ ಪ್ರಿಯತಮಿಗೆ ಒಬ್ಬ ಪ್ರಿಯತಮ ಇರುತ್ತಾರೆ. ಇಲ್ಲಿ ಎಲ್ಲರೂ ಪ್ರಿಯತಮೆಯರಾಗಿದ್ದೀರಾ. ಪ್ರಿಯತಮ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಅಂದ ಮೇಲೆ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಅದ್ಭುತವಾದ ಪ್ರಯಾಣಿಕ ಆಗಿದ್ದಾರೆ. ಎಲ್ಲರನ್ನು ದುಃಖದಿಂದ ಮುಕ್ತ ಮಾಡಿ ಎಲ್ಲರಿಗೂ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಈ ಸಮಯದಲ್ಲಿ ಪರಮಾತ್ಮ ತಂದೆ ಬಂದಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಗೆ ಸತ್ಯ ಸತ್ಯ ಪ್ರಿಯತಮ ಎಂದು ಕರೆಯಲಾಗುತ್ತದೆ. ಲೌಕಿಕ ಜಗತ್ತಿನಲ್ಲಿ ಒಬ್ಬರು ಇನ್ನೊಬ್ಬರ ಶರೀರವನ್ನು ನೋಡಿ ಅವರ ಪ್ರೇಮಿಗಳಾಗಿರುತ್ತಾರೆ. ಆ ಪ್ರಿಯತಮ ಪ್ರಿಯತಮೆಯ ಮಧ್ಯದಲ್ಲೂ ವಿಕಾರದ ಮಾತು ಇರುವುದಿಲ್ಲ. ಆದರೆ ಅವರ ಯೋಗಕ್ಕೆ ದೇಹಾಭಿಮಾನದ ಯೋಗ ಎಂದು ಕರೆಯಲಾಗುತ್ತದೆ. ಅವರು ಪಂಚತತ್ವದ ಭೂತ ಆದಂತಹ ಶರೀರದ ನೆನಪನ್ನು ಮಾಡುತ್ತಾರೆ. ಅವರಿಗೂ ಕೂಡ ಭೂತದ ನೆನಪು ಬರುತ್ತದೆ. ಅಂದರೆ ಆ ಪ್ರಿಯತಮ ಪ್ರಿಯತಮೆಯರ ನೆನಪು ಭೂತದ ನೆನಪಾಗಿದೆ, ಶರೀರದ ನೆನಪಾಗಿದೆ. ಮನುಷ್ಯರನ್ನು ನೆನಪು ಮಾಡುವುದು ಅಂದರೆ ಪಂಚಭೂತಗಳನ್ನು ನೆನಪು ಮಾಡುವುದು ಅಂದರೆ ಪ್ರಕೃತಿಯನ್ನೇ ನೆನಪು ಮಾಡುವುದಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರಕೃತಿಯನ್ನೂ ಕೂಡ ಮರೆತು ನೀವೀಗ ನನ್ನನ್ನು ನೆನಪು ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ. ಪುನಃ ದೈವೀ ಗುಣವನ್ನೂ ಕೂಡ ಧಾರಣೆ ಮಾಡಿಕೊಳ್ಳಬೇಕು. ಯಾರದ್ದಾದರೂ ಜೊತೆಗೆ ಸೇಡನ್ನು ತೀರಿಸಿಕೊಳ್ಳುವುದೂ ಕೂಡ ಅಸುರಿ ಗುಣ ಆಗಿದೆ. ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ. ಸತ್ಯಯುಗದಲ್ಲಿ ಶತ್ರುತ್ವದ ಮಾತೇ ಇರುವುದಿಲ್ಲ. ಅಂದರೆ ಸತ್ಯಯುಗದಲ್ಲಿ ಸೇಡಿನ ಮಾತೇ ಇರುವುದಿಲ್ಲ. ಸತ್ಯಯುಗದ ಆ ಅದ್ವೈತ್ಯ ದೇವತಾ ಧರ್ಮವನ್ನು ಶಿವತಂದೆಯನ್ನು ಬಿಟ್ಟು ಬೇರೆ ಯಾರೂ ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ. ಸೂಕ್ಷ್ಮ ವತನದ ದೇವತೆಗಳಿಗೆ ಸೂಕ್ಷ್ಮ ದೇವತೆಗಳು ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ. ನಂತರ ನೀವೇ ಸೂಕ್ಷ್ಮ ದೇವತೆಗಳಾಗುತ್ತೀರಾ. ಪುನಃ ನೀವು ವಾಪಸ್ ಮನೆಗೆ ಹೋಗುತ್ತೀರಾ. ನಂತರ ಹೊಸ ಜಗತ್ತಿನಲ್ಲಿ ಬಂದು ದೈವೀ ಗುಣವುಳ್ಳಂತಹ ಮನುಷ್ಯರು ನೀವಾಗುತ್ತೀರಾ. ಅಂದರೆ ದೇವತೆ ಆಗುತ್ತೀರಾ. ನೀವೀಗ ಶೂದ್ರರಿಂದ ಬ್ರಾಹ್ಮಣರಾಗುತ್ತೀರಾ. ಪ್ರಜಾಪಿತ ಬ್ರಹ್ಮನಿಗೆ ನಾವು ಮಕ್ಕಳಾಗದೇ ಇದ್ದರೆ ನಾವು ಹೇಗೆ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ? ಇಲ್ಲಿ ಪ್ರಜಾಪಿತ ಬ್ರಹ್ಮ ತಂದೆ ಇದ್ದಾರೆ ಮತ್ತು ಮಮ್ಮ ಇದ್ದಾರೆ. ಈ ಮಮ್ಮ ಬಾಬಾ ಪುನಃ ಲಕ್ಷ್ಮೀ ನಾರಾಯಣ ಆಗುತ್ತಾರೆ. ಈಗ ನಿಮಗೆ ಜೈನ್ ಧರ್ಮದ ಜನ ಸಿಗುತ್ತಾರೆ. ಆ ಜೈನ್ ಧರ್ಮದವರು ಹೇಳುತ್ತಾರೆ, ನಮ್ಮ ಧರ್ಮ ಬಹಳ ಹಳೆಯ ಧರ್ಮ ಆಗಿದೆ ಎಂದು. ವಾಸ್ತವದಲ್ಲಿ ಮಹಾವೀರ ಎಂದು ಆದಿದೇವ ಆದಂತಹ ಬ್ರಹ್ಮನಿಗೆ ಕರೆಯಲಾಗುತ್ತದೆ. ವಾಸ್ತವದಲ್ಲಿ ನೋಡಿದರೆ ಬ್ರಹ್ಮ ಅನ್ನುವುದೇ ನಿಜವಾದ ಹೆಸರಾಗಿದೆ. ಆದರೆ ನಂತರ ಯಾವುದೋ ಒಬ್ಬ ಮುನಿ ಬಂದರು, ಅವರು ಮಹಾವೀರ ಅನ್ನುವ ಹೆಸರನ್ನು ಇಟ್ಟರು. ಈಗ ನೀವೆಲ್ಲರೂ ಮಹಾವೀರರಾಗಿದ್ದೀರಾ. ನೀವೀಗ ಮಾಯೆ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಿದ್ದೀರಾ. ನೀವೆಲ್ಲರೂ ಈಗ ಬಹುದ್ದೂರಾಗುತ್ತೀರಾ. ಸತ್ಯ ಸತ್ಯವಾದ ಮಹಾವೀರ್ ಮಹಾವೀರಣಿಯರು ನೀವಾಗಿದ್ದೀರಾ. ನಿಮ್ಮ ಹೆಸರೇ ಶಿವಶಕ್ತಿಯಾಗಿದೆ. ಸಿಂಹದ ಮೇಲೆ ನೀವು ಸವಾರಿಯನ್ನು ಮಾಡುತ್ತಿದ್ದೀರಾ. ಮಹಾರಥಿಗಳು ಆನೆಯ ಮೇಲೆ ಸವಾರಿಯನ್ನು ಮಾಡುತ್ತಾರೆ. ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಗುರಿ ಬಹಳ ದೊಡ್ಡದಾಗಿದೆ. ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ. ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು ಬೇರೆ ಯಾವ ಮಾರ್ಗವೂ ಇಲ್ಲ. ಯೋಗದ ಬಲದ ಮೂಲಕ ನೀವು ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ. ಯೋಗ ಬಲದ ಮೂಲಕ ನೀವು ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಳುತ್ತೀರಾ. ಆತ್ಮ ಹೇಳುತ್ತದೆ, ನಾನೀಗ ವಾಪಸ್ ಮನೆಗೆ ಹೋಗಬೇಕು. ಇದು ಹಳೆಯ ಜಗತ್ತಾಗಿದೆ. ನಮ್ಮ ಸನ್ಯಾಸ ಬೇಹದ್ದಿನ ಸನ್ಯಾಸ ಆಗಿದೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಪವಿತ್ರರಾಗಬೇಕು ಮತ್ತು ಈ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಚಕ್ರವರ್ತಿ ಮತ್ತು ರಾಜ ಆಗುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಧರ್ಮರಾಜನ ಶಿಕ್ಷೆಯಿಂದ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಯಾರ ದೇಹವನ್ನೂ ನೆನಪು ಮಾಡಬಾರದು. ಈ ಕಣ್ಣಿನಿಂದ ಎಲ್ಲವನ್ನು ನೋಡುತ್ತಿದ್ದರೂ ಕೂಡ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಅಶರೀರಿಯಾಗುವಂತಹ ಅಭ್ಯಾಸವನ್ನು ಮಾಡಬೇಕು. ಪಾವನ ಆತ್ಮರಾಗಬೇಕು. ಸೆಕೆಂಡ್ ಪಾಯಿಂಟ್, ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ಎಲ್ಲರಿಗೂ ತಿಳಿಸಬೇಕು. ಈಗ ಈ ನಾಟಕ ಪೂರ್ಣ ಆಗಿದೆ. ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಸ್ಮೃತಿಯ ಮೂಲಕ ಬೇಹದ್ದಿನ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಒಂದು ಸೆಕೆಂಡ್ನ ಆಟದ ಮೂಲಕ ಸಂಪೂರ್ಣ ಕಲ್ಪಕ್ಕೋಸ್ಕರ ಅದೃಷ್ಟವನ್ನು ರೂಪಿಸಿಕೊಳ್ಳುವಂತಹ ಶ್ರೇಷ್ಠ ಅದೃಷ್ಟವಂತರಾಗಿ ಈ ಸಂಗಮಯುಗದ ಸಮಯಕ್ಕೆ ವರದಾನ ಪ್ರಾಪ್ತಿಯಾಗಿದೆ. ಈ ಸಂಗಮಯುಗದಲ್ಲಿ ಯಾರು ಬೇಕಾದರೂ ಎಂತಹ ಭಾಗ್ಯವನ್ನು ಬೇಕಾದರೂ ರೂಪಿಸಿಕೊಳ್ಳಬಹುದು ಮತ್ತು ಎಷ್ಟು ಭಾಗ್ಯವನ್ನು ಬೇಕಾದರೂ ರೂಪಿಸಿಕೊಳ್ಳಬಹುದು. ಏಕೆಂದರೆ ಭಾಗ್ಯವಿದಾತ ಆದಂತಹ ಪರಮಾತ್ಮ ತಂದೆ ಅದೃಷ್ಟವನ್ನು ಬೆಳಗಿಸಿಕೊಳ್ಳುವಂತಹ ಕೀಯನ್ನು ಮಕ್ಕಳ ಕೈಗೆ ಕೊಟ್ಟಿದ್ದಾರೆ. ಅಂತ್ಯದಲ್ಲಿ ಬಂದಿದ್ದರೂ ಕೂಡ ಫಾಸ್ಟ್ ಆಗಿ ಹೋಗಿ ಫಸ್ಟ್ ನಂಬರ್ನಲ್ಲಿ ಬರಬಹುದು, ಅಂದರೆ ಲಾಸ್ಟ್ ಬಂದಿದ್ದರೂ ಕೂಡ ಪುರುಷಾರ್ಥದಲ್ಲಿ ತೀವ್ರ ಗತಿಯಿಂದ ಮುಂದೆ ಹೋಗಿ ಫಸ್ಟ್ ನಂಬರ್ನಲ್ಲಿ ಬರಬಹುದು. ಕೇವಲ ಸೇವೆ ವಿಸ್ತಾರದಲ್ಲಿ ಸ್ವಯಂನ ಸ್ಥಿತಿಯನ್ನು ಸೆಕೆಂಡ್ನಲ್ಲಿ ಸಾರ ರೂಪದಲ್ಲಿ ಸ್ಥಿತ ಮಾಡಿಕೊಳ್ಳುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಸೇವೆಯ ವಿಸ್ತಾರದಲ್ಲಿ ಇದ್ದರೂ ಕೂಡ ಸೆಕೆಂಡ್ನಲ್ಲಿ ಸಾರ ರೂಪದಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಈಗೀಗ ತಂದೆಯ ಮೂಲಕ ಆದೇಶ ಸಿಕ್ಕರೆ ಸೆಕೆಂಡ್ನಲ್ಲಿ ಮಾಸ್ಟರ್ ಬೀಜ ರೂಪ ಆಗಿ, ಮಾಸ್ಟರ್ ಬೀಜ ರೂಪ ಆಗಲು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳಬಾರದು. ಈ ಒಂದು ಸೆಕೆಂಡ್ನ ಆಟ ಇಡೀ ಕಲ್ಪದ ಅದೃಷ್ಟವನ್ನು ರೂಪಿಸುತ್ತದೆ. ಈ ಒಂದು ಸೆಕೆಂಡ್ನ ಆಟದ ಮೂಲಕ ಇಡೀ ಕಲ್ಪದ ಅದೃಷ್ಟವನ್ನು ರೂಪಿಸಿಕೊಳ್ಳಬಹುದು. ಇಂದಿನ ಶ್ಲೋಗನ್ ಆಗಿದೆ, ಡಬಲ್ ಸೇವೆಯ ಮೂಲಕ ಶಕ್ತಿಶಾಲಿ ವಾತಾವರಣವನ್ನು ರೂಪಿಸಿ. ಆಗ ಪ್ರಕೃತಿ ಕೂಡ ನಿಮ್ಮ ದಾಸಿಯಾಗುತ್ತದೆ. ಪ್ರಕೃತಿಯನ್ನು ದಾಸಿಯನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಡಬಲ್ ಸೇವೆಯ ಮೂಲಕ ಶಕ್ತಿಶಾಲಿ ವಾತಾವರಣವನ್ನು ರೂಪಿಸಿ. ಒಳ್ಳೆಯದು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಅನೇಕ ವೃಕ್ಷದ ರಂಬೆ ಕೊಂಬೆ ಆಗಿದ್ದ ನೀವೆಲ್ಲರೂ ಈಗ ಒಂದು ಚಂದನದ ವೃಕ್ಷ ಆಗಿದ್ದೀರಾ, ಅಂದರೆ ಗಂಧದ ವೃಕ್ಷ ಆಗಿದ್ದೀರಾ. ಜಗತ್ತಿನ ಜನ ಹೇಳುತ್ತಾರೆ, ಎರಡು ಜನ ಅಥವಾ ನಾಲ್ಕು ಜನ ಮಾತೆಯರು ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ಎಂದು. ಮತ್ತು ಈಗ ಮಾತೆಯರಾದ ನೀವು ಇಡೀ ವಿಶ್ವದಲ್ಲಿ ಏಕತೆಯನ್ನು ಸ್ಥಾಪನೆ ಮಾಡಲು ನಿಮಿತ್ತ ಆಗಿದ್ದೀರಾ. ಮಾತೆಯರಾದ ನೀವು ಭಿನ್ನತೆಯಲ್ಲಿ ಏಕತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಭಿನ್ನ ದೇಶದವರಾಗಿದ್ದೀರಾ. ನಿಮ್ಮ ದೇಶ ಭಿನ್ನ ಆಗಿದೆ, ಭಾಷೆ ಭಿನ್ನ ಭಿನ್ನ ಆಗಿದೆ, ನಿಮ್ಮ ಸಂಸ್ಕೃತಿ ಭಿನ್ನ ಭಿನ್ನ ಆಗಿದೆ. ಆದರೆ ನೀವೆಲ್ಲರೂ ಭಿನ್ನತೆಯಲ್ಲಿ ಏಕತೆಯನ್ನು ಧಾರಣೆ ಮಾಡಿಕೊಂಡು ಏಕತೆ ಉಳ್ಳಂತವರಾಗಿದ್ದೀರಾ. ನೀವೆಲ್ಲರೂ ಭಿನ್ನತೆಯಲ್ಲಿ ಏಕತೆಯನ್ನು ತಂದಿದ್ದೀರಾ. ಒಳ್ಳೆಯದು. ಓಂ ಶಾಂತಿ.